श्रीगुरुभ्यो नमः हरिः ओम् जलज्येष्ठनिर्वाकारम् जगदीशपदाश्रयम् जगतीतरविख्यातम् जगन्नाथगुरुम् भजे हरिकथामृतसारगुरुगणतरुणवृन्दावनितुकेळुवे परमभगवद्भक्तहृदनादरिकेळुवधूः ಒಂದು ವಿಚಾರ ಸ್ವಲ್ಪ ನನಗೆ ಕಂಠಕ್ಕೆ ಸ್ಟ್ರೈನ್ ಆಗ್ತಾ ಇದೆ, ಸ್ವಲ್ಪ ಹಿಡಿದಂತೆ ನೋವು ಇದ್ದಂತೆ ಆಗ್ತಾ ಇತ್ತು, ಅದಕ್ಕೆ ಡಾಕ್ಟರ್ ಹೋಗಿದ್ದೆ. ಹೋಗಿದ್ರೆ ಅವರಂದ್ರು ಎಷ್ಟು ಕಾಲ ನೀವು ದಿನಕ್ಕೆ ಪ್ರವಚನ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ರು. ಏನ್ ಹೇಳಬೇಕು, ಸತಿ ಒಂದು ಹೆಚ್ಚಿಗೆ ಚೆನ್ನಾಗಿರಲ್ಲ ಅಂದ್ರೆ ಹತ್ತು ಅಂತ ಹೇಳಿದೆ. ಹನ್ನೊಂದು ಗಂಟೆ ಮಾಡೋದು, ಬೆಳಿಗ್ಗೆಯಿಂದ ರಾತ್ರಿವರೆಗೂ ಪಾಠಗಳು ಅದು ಇದು ಎಲ್ಲ ಸೇರಿ 11 ಗಂಟೆ ಆಗುತ್ತೆ. ಅದಕ್ಕೆ ತುಂಬಾ ಸ್ಟ್ರೈನ್ ಆಗ್ತಾ ಇದೆ, ಚೂರು ಪೈನು ಬರ್ತಾ ಇದೆ. ಅದೇನಾಗ್ತಾ ಇದೆ, ಎಲ್ಲಾ ಕಡೆ ಕೂಡ ಮೈಕ್ ಇರಲ್ಲ, ಕೆಲವು ಕಡೆ ಮೈಕ್ ಇರುತ್ತೆ ಇರಲ್ಲ, ಹೆಚ್ಚು ಗಂಟೆ ಹೇಳ್ಬೇಕಾಗ್ತಾ ಇದೆ. ಕಂಟಿನ್ಯೂಸ್ ಒಂದು 3 ವರ್ಷದಿಂದ 10 ಅವರ್ಸ್ ದಿನಕ್ಕೆ ಹೇಳೋದ್ರಿಂದ ಬಹಳ ಇದಾಗ್ತಾ ಇದೆ. ಅದಕ್ಕೆ ಡಾಕ್ಟರ್ ಹೇಳಿದ್ರು ಸ್ವಲ್ಪ ಕಾಲ ರೆಸ್ಟ್ ತಗೊಂಡ್ರೆ ಒಳ್ಳೇದು ಅಂತ ಹೇಳಿದ್ರು. ಅದಕ್ಕೆ ಇಲ್ಲ ಅಂದ್ರೆ ಪೂರ್ತಿ ನಿಮ್ಮ ಮನೆಯಲ್ಲಿ ಕೊಡ್ಬೇಕಾಗುತ್ತೆ. ಸರಿ ಆಯ್ತಪ್ಪ, ಇವಾಗ ಸದ್ಯಕ್ಕಂತ ಚೆನ್ನಾಗೇ ಇದ್ದೀನಿ, ಏನು ಆಗಿಲ್ಲ, ಚೆನ್ನಾಗಿದ್ದೀನಿ. ಆದ್ರೆ ಸ್ವಲ್ಪ ರೆಸ್ಟ್ ತಗೊಂಡ್ರೆ ಒಳ್ಳೇದು ಅಂತ ಸ್ವಲ್ಪ ಕಾಲ ರೆಸ್ಟ್ ತಗೊಂಡು ನಾನು ಅಂದ್ರೆ ಎಲ್ಲರಿಗೂ ಪಾಪ ನಾಳೆ 1ನೇ ತಾರೀಕುವರೆಗೂ ಎಲ್ಲ ಕಮಿಟ್ಮೆಂಟ್ ಇದೆ, ಇದಕ್ಕಿದ್ದನ್ನು ನಿಲ್ಲಿಸಿದ್ರೆ ಅವ್ರಿಗೆ ತೊಂದರೆ ಆಗುತ್ತೆ. ಅದಕ್ಕೆ 30ನೇ ತಾರೀಕುವರೆಗೂ ಹೇಳಿ ನಾಳೆ 1st ಸ್ವಲ್ಪ ಕಾಲ ರೆಸ್ಟ್ ತಗೊಳ್ತೇನೆ. ಸ್ವಲ್ಪ ಕಾಲ ಅಂಬೋದು ಹೇಳ್ತೇನೆ, ಒಂದು ಅವರೇನೋ 6 ತಿಂಗಳು ಅಂತ ಹೇಳಿದ್ದಾರೆ ಡಾಕ್ಟರ್, ಒಂದು 6 ತಿಂಗಳು ರೆಸ್ಟ್ ತಗೊಂಡು ಚೆನ್ನಾಗಿರುತ್ತೆ ಅಂದಿದ್ದಾರೆ. ನೋಡೋಣ, 6 ತಿಂಗಳ 3 ತಿಂಗಳ 2 ತಿಂಗಳ ಎಷ್ಟು ತಿಂಗಳು ಅಂಬೋದು ನೋಡೋಣ. ಸ್ವಲ್ಪ ಸೆಟ್ ಆಗಿ ನಾರ್ಮಲ್ ಆಯ್ತು ಅಂದ್ರೆ ಅವಾಗ ಮತ್ತೆ ಪುನಃ ಬರ್ತೇನೆ. ಅಯ್ಯೋ ನಿಮ್ಗೆ ಬೇಕಾದಷ್ಟು ಆಯ್ತು ಅಲ್ವಾ, ಬೆಂಗಳೂರಲ್ಲಿ ಯಾರ್ಯಾರು ಇದ್ದಾರೆ ಏನೇನ್ ಬೇಕೋ ಕೇಳ್ಬೇಕಾದ್ರು ಹೇಳಿ ಆಯ್ತು, ಚೋಡಶಿ ಚತುರ್ದಶಿ ಎಲ್ಲಾರು ಕೇಳಿಸಿ ಆಯ್ತು. ಹರಿಕಾಮ ಸರ್ ಮೊದಲೇ ನಿಮ್ಗೆ ಗೊತ್ತು, ಇನ್ನೇನು ಇಲ್ಲ, ಪ್ರಾಚಾರ ಉದ್ಧಾರ ಮಾಡ್ಲಿಕ್ಕೆ ಕೇಳ್ತಾ ಇರ್ತೀರ ಅಷ್ಟೇ. ಯಾರು ಹೇಳಿದ್ರು ಮೊದಲೇ ಗೊತ್ತಿರಿ, ಪಾಪ ಆಚಾರ ಗೊತ್ತಿರಲ್ಲ, ಅವ್ರು ಉದ್ಧಾರ ಮಾಡ್ಬೇಕಂತ ಹೇಳ್ತಾ ಇರ್ತೀವಿ ತಮಾಷೆಗೆಂದೆ. ಸರಿ, ಆದ ಕಾರಣ ಆದಷ್ಟು ಕಡೆ ಹೇಳಿದ್ದಾಯ್ತು, ಇಂಟರ್ನೆಟ್ ಅಲ್ಲೂ ಇದು ಬೇಕಾದಷ್ಟು ಕೂತಿದೆ, ಎಲ್ಲರೂ ಕೇಳಬಹುದು. ಒಂದು ಸ್ವಲ್ಪ ಕಾಲ ನಾನು ರೆಸ್ಟ್ ತಗೊಂಡು ಹಾನ ಬರ್ತೇನೆ. ಹಾ, ರೆಸ್ಟ್ ತಗೊಂಡ ಮೇಲೆ ಕಂಟಿನ್ಯೂ ಮಾಡ್ತೇನೆ. ಅಲ್ಲ, ಈ ಸಬ್ಜೆಕ್ಟ್ ಸ್ವಲ್ಪ ರೆಸ್ಟ್ ತಗೊಂಡ ಮೇಲೆ ಮತ್ತೆ ಬೈಕ್ ವ್ಯವಸ್ಥೆ ಮಾಡಿದ್ರೆ ಆಯ್ತು, ನೋಡೋಣ ಅದು ಎಷ್ಟು ಕಾಲ ಆಗುತ್ತೆ ಎಂಬುದು. ಅದಕ್ಕೆ ಯಾಕಂದ್ರೆ ಮತ್ತೂ ಪೂರ್ತಿ ತೊಂದರೆ ಆಗುತ್ತಂತ. ಇವಾಗ ಸ್ವಲ್ಪ ನಾ ಚೆನ್ನಾಗಿರುವಾಗಲೇ ರೆಸ್ಟ್ ತಗೊಂಡ್ಬಿಟ್ರೆ ಸರಿ ಹೋದ್ರೆ, ಔಷಧಕ್ಕೆ ಹೋಗೋಕ್ಕಿಂತ ರೆಸ್ಟ್ ಇಂದ ಹೋದ್ರೆ ಚೆನ್ನಾಗಿರುತ್ತಲ್ಲ ಅಂದ್ರೆ ಸ್ವಲ್ಪ ಪ್ರಶಾಂತವಾಗಿ ಕೂತ್ರೆ ಸಾಕು, ನನಗೂ ಸುಸ್ತಾಗಿದೆ, ಸ್ವಲ್ಪ ಕಾಲ ಪ್ರಶಾಂತ ರೆಸ್ಟ್ ತಗೊಂಡು ಬರ್ತೇನೆ. ನಾಳೆ 30ವರೆಗೂ ಕ್ಲಾಸ್ ಇರುತ್ತೆ, ಏನ್ ಚಿಂತೆ ಇದೆ, ಬರಬಹುದು. ಯಾಕಂದ್ರೆ ಮತ್ತೆ ನಾ ಮರ್ತೋದ್ರೆ ಕಷ್ಟ. ಅದಕ್ಕೆ ಚೂರು ಮುಂದೆ ಸರ್ ಕೊಲಿ ಬಾಬು ಬರ್ತಿದ್ದಾರೆ. ಇನ್ನ 3ನೇ ಪದ್ಯ, 5 ಮೇಲೊಂದಧಿಕ ದಳವುಳ್ಳ 5 ಪದ್ಮವು ನಾಭಿಮೂಲದಿ 5 ಮೂರ್ತಿಗಳಿಹವು ಅನಿರುದ್ಧಾದಿ ನಾಮದಲಿ 5 ಸುತಗರ್ಭವನು ಜೀವರ ಅನಾದಿ ಕರ್ಮ ಪ್ರಕೃತಿ ಗುಣಗಳ ಹಾದಿ ತಪ್ಪಲು ಗೊಡದೆ ವ್ಯಾಪಾರಗಳ ಮಾಡುತ್ತಿಹ. ಇನ್ನ ನಾಭಿಯ ಕಡೆಗಿಂದ ನಾಭಿಯ ಮೂಲ ಆಧಾರ, ಅಲ್ಲಿ ವೃಷಣ ಆಸನಗಳ ಮಧ್ಯದಲ್ಲಿ ಇಟ್ಟದು ತುಂದಿ ನಾಮದಲ್ಲಿ ಒಂದು ಗಡ್ಡೆ ಇದೆ, ಅಲ್ಲಿಂದ ಹೊರಟದ್ದೇ ಸುಷುಮ್ನ ನಾಡಿ. ಆ ಸುಷುಮ್ನ ನಾಡಿ ಹೇಗೆ ಹೊರಟಿದೆ ಅಂದ್ರೆ ಅಲ್ಲಿಂದ ಚೂರು ಮೇಲಕ್ಕೆ ಹೊರಟು ಆ ಮೇಲೆ ಬಂದ ಮೇಲೆ ಅಲ್ಲಿಂದ ಅಂದ್ರೆ ಗಡ್ಡೆಯಿಂದ ಚೂರು ಮೇಲೆ ಹೊರಟು ಐದಾಗಿ ಸೀಳಿತು. ಐದಾಗಿ ಸೀಳಿ ಬಂತಲ್ಲ ಷೋಡಶಿಯಲ್ಲಿ ಎಲ್ಲ ನಿಮಗೆಲ್ಲ ಅಭ್ಯಾಸ ಆಗ್ಬಿಟ್ಟಿದೆ ಅಲ್ವಾ, ಚೆನ್ನಾಗಿ ನಾನು ಹೇಳಿಕ್ ಮೊದಲೇ ಬಂದ್ಬಿಡ್ತಾ ಇದೆ. ಅದರಲ್ಲಿ ನಾಡಿಗಳು ಹೇಗಿವೆ, ಐದು ಭಾಗ ಅಂದ್ರೆ ಮಧ್ಯ ಒಂದು, ಪೂರ್ವ ದಕ್ಷಿಣ ಪಶ್ಚಿಮ ಉತ್ತರ, ಐದು ನಾಲ್ಕು ಕಡೆ ನಾಲ್ಕು ಭಾಗಗಳು. ಅದರಲ್ಲಿ ಹಿಂಭಾಗದ್ದು ವಜ್ರಿಕ, ಎಡಭಾಗದ್ದು ಆರ್ಯ, ಮುಂಭಾಗದ್ದು ಪ್ರಕಾಶಿನಿ, ಬಲಭಾಗದ್ದು ವೈದ್ಯುತ. ಯಾವ್ದಾದ್ರು ಹೇಳಿ, ಹಿಂಭಾಗದ್ದು ಅದು ಕೂಡ ಹೇಳಿ, ಹಿಂಭಾಗದ್ದು ವಜ್ರಿಕ, ಎಡಭಾಗದ್ದು ಆರ್ಯ, ಮುಂಭಾಗದ್ದು ಪ್ರಕಾಶಿನಿ. ಹೇಳಿ, ದಕ್ಷಿಣ ಭಾಗದ್ದು ವೈದ್ಯುತ, ಮಧ್ಯೆ ಬ್ರಹ್ಮನ, ಕಳಗಿನದ್ದಕ್ಕೆ ಸುಷುಮ್ನ, ಮಧ್ಯೆ ಅದು ಮಧ್ಯೆ ಹೋಗೋದು ಬ್ರಹ್ಮನಾಡಿ ಅಂತ ಹೋಗ್ತಾರೆ. ಆಯ್ತಾ, ಆದ ಮೇಲೆ ಈ ಸುತ್ತು ಮಧ್ಯ ನಾಡಿ ಹಾಗೇ ಹೋಗ್ತಾ ಇದೆ. ಈ ಸುತ್ತು ಇರುವ ನಾಲ್ಕು ನಾಡಿಗಳು ಚೂರು ಮೇಲಕ್ಕೆ ಅಂದ್ರೆ ಆ ನಾಲ್ಕು ದಳ ಏನಿದೆ ಕಮಲ ಆ ಸ್ಥಾನಕ್ಕೆ ಬಂದಾಗ ಅಲ್ಲಿ ಚೆನ್ನಾಗಿ ಒಡೆಯುತ್ತಾ ಇದೆ. ಎಷ್ಟು ಅಂದ್ರೆ ಈ ಸುತ್ತಿರುವ ನಾಲ್ಕು ಒಂದೊಂದು ಇಪ್ಪತ್ತೈದಾಗಿ ಒಡೆದು, ಆ ಇಪ್ಪತ್ತೈದರಲ್ಲಿ ಒಂದು ಮಧ್ಯ ಸುತ್ತು ಇಪ್ಪತ್ತು ನಾಲ್ಕು, ಹೌದಾ? ಹಾಗಿದ್ದರೆ ಆ ಮಧ್ಯೆ ಒಂದೊಂದು ನಾಲ್ಕು ದಿಕ್ಕಿಗೂ ಬಂತು, ಇಪ್ಪತ್ತೈದರ ಮಧ್ಯದಲ್ಲಿ ಒಂದೊಂದು, ಅದು ಕೂಡ ಹಿಂದೆ ಎಡ ಮುಂದೆ ಬಲ ಆ ರೀತಿಯಲ್ಲಿದೆ. ಹಿಂಭಾಗದ್ದು ಯಾವುದು? ವಜ್ರಿಕ, ಹೌದಾ? ಹಿಂಭಾಗದ್ದು ವಜ್ರಿಕ ಮೇಲೆ, ನಂತರ ಎಡಭಾಗದ್ದು ಇಡ ಇಡ, ಎಡಭಾಗದ್ದು ಇಡ, ಮುಂಭಾಗದ್ದು ಧಾರಿಣಿ ಧಾರಿಣಿ, ಬಲಭಾಗದ್ದು ಪಿಂಗಳ. ಮತ್ತು ಹೇಳಿ, ಹಿಂಭಾಗದ್ದು ವಜ್ರಿಕ, ಎಡಭಾಗದ್ದು ಇಡ, ಮುಂಭಾಗದ್ದು ಧಾರಿಣಿ, ಬಲಭಾಗದ್ದು ಪಿಂಗಳ ಅಂತ ಇಷ್ಟು ನಾಡಿಗಳು ಇವರ. ಈ ನೂರು ಅಂದ್ರೆ ಒಂದೊಂದು ಕಡೆ ಇಪ್ಪತ್ತೈದರ ಪ್ರಕಾರ ಎಷ್ಟಾಯ್ತು? ನಾಲ್ಕು ಕಡೆ ನೂರು, ಮಧ್ಯೆ ಒಂದು, ನೂರ ಒಂದು ನಾಡಿಗಳು. ಈ ನೂರ ಒಂದು ನಾಡಿಗಳು ಮೇಲಕ್ಕೆ ಬರುತ್ತಾ ಅದು ಒಂದೊಂದು ಹತ್ತಾಗಿ ಒಡೆಯಿತು, ಸಾವಿರ ಆಯಿತು. ನೂರು ಇಂಟು ಹತ್ತು ಸಾವಿರ, ಆ ಸಾವಿರ ಇಂಟು ಎಪ್ಪತ್ತೆರಡು, ಇಡೀ ಶರೀರ ಹೊಳ್. ಇದು ನಾಡಿಗಳ ಪರಿಚಯ. ಮತ್ತು ನೋಡೋಣ, ಬುಡದಲ್ಲಿ ಸುಷುಮ್ನ, ಸುಷುಮ್ನ ಚೂರು ಮೇಲಕ್ಕೆ ಬಂದರೆ ಐದಾಗಿ ಒಡೆಯಿತು, ಮಧ್ಯೆ ಬ್ರಹ್ಮನಾಡಿ, ಹಿಂದೆ ವಜ್ರಿಕ, ಎಡಭಾಗಕ್ಕೆ ಆರ್ಯ, ಮುಂಭಾಗಕ್ಕೆ ಪ್ರಕಾಶಿನಿ, ಬಲಭಾಗಕ್ಕೆ ವೈದ್ಯುತ. ಬರ್ಕೋಬೇಕಲ್ವಾ? ಬರ್ಕೊಂಡಿದ್ದೀರಾ? ಚಿಂತನೆ ಮಾಡಿಲ್ಲ ಅಷ್ಟೇ, ಅದಕ್ಕೆ ಹೀಗಾಗಿದೆ. ನಿತ್ಯ ಚಿಂತನೆ ಮಾಡಿದ್ರೆ ಪ್ರಾಬ್ಲಮ್ ಇರಲ್ಲ, ಮಾಡ್ಕೊಂಡು ಬನ್ನಿ. ಅದಕ್ಕೆ ಆರು ತಿಂಗಳು ಟೈಮ್ ಇರುತ್ತೆ ನಿಮಗೆ. ಫಸ್ಟ್ ಕ್ಲಾಸ್ ಎಲ್ಲ ಹೇಳಿದ್ದೆಲ್ಲ, ಷೋಡಶಿ ಚತುರ್ದಶಿ ಎಲ್ಲ ಚಿಂತನೆ ಮಾಡಿ ಎಕ್ಸ್ಪರ್ಟ್ಸ್ ಆಗಿರ್ಬೇಕು ಅಂತ ನಾನು ಬರೋ ಕರ್ತೇನೆ. ಆದ ಕಾರಣದಿಂದ ಅದರ ಮೇಲೆ ನೂರು ನಾಡಿಗಳು, ಇಪ್ಪತ್ತೈದು ಇಪ್ಪತ್ತೈದು ಇಪ್ಪತ್ತೈದರ ಗುಂಪಿನಲ್ಲಿ ಒಂದೊಂದೊಂದೊಂದು ಮಧ್ಯೆ, ಅಂದ್ರೆ ಹಿಂಭಾಗದ ಮಧ್ಯದು ವಜ್ರಿಕ, ಎಡಭಾಗದ್ದು ಇಡ, ಮುಂಭಾಗದ್ದು ಧಾರಿಣಿ, ಬಲಭಾಗದ್ದು ಸಾಕು. ಇಷ್ಟು ಗೊತ್ತಾದ್ರೆ ಸಾಕು, ಏನ್ ನಾಡಿಗಳಲ್ಲಿ ಗೊತ್ತಾದಂತೆ. ನೂರು 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 ಇಂಟು ಹತ್ತಾದ್ರೆ ಸಾವಿರ, ಸಾವಿರ ಇಂಟು ಎಪ್ಪತ್ತೆರಡು, ಎಪ್ಪತ್ತೆರಡು ಸಾವಿರ ಇಂಟು ಅನಂತ ಆಗಿದೆ. ತುಂಬಾ ಬೆಳೆಸಿದೆ. ಎಷ್ಟು ಅಂದ್ರೆ ಇಡೀ ಭೂಮಂಡಲಕ್ಕೆ ಆ ನಾಡಿಗಳನ್ನು ಸುತ್ತೋತ ಹೋದ್ರೆ ಮೂರು ಸುತ್ತ ಹಾಕ್ಬೋದು. ನಾವು ಹಾಕಿಲ್ಲ, ಅವ್ರು ಹಾಕಿದವ್ರು ಹೇಳಿದ್ದಾರೆ. ಏನೋ ಯಾಕಂದ್ರೆ ಮೂರು ಸುತ್ತ ಹಾಕ್ಬೋದು ಒಂದು ಇಡೀ ಭೂಮಂಡಲಕ್ಕೆ, ಭೂಮಂಡಲಕ್ಕೆ, ನಮ್ ಬೆಂಗಳೂರಿಗೆಲ್ಲ. ಭೂಮಂಡಲ ಅಂದ್ರೆ ಸಪ್ತ ದ್ವೀಪಗಳು ಎಲ್ಲರಿಂದ ಕೂಡಿದ ಇಡೀ ಭೂಮಂಡಲ ಸುತ್ತು ನಮ್ ನಾಡಿಗಳನ್ನ ಒಂದು ಉದ್ದಕ್ಕೆ ಹಾಕ್ತಾ ಹೋದ್ರೆ, ರೌಂಡ್ ಹಾಕ್ತಾ ಹೋದ್ರೆ ಮೂರು ರೌಂಡ್ ಬರುತ್ತೆ, ಒಂದಷ್ಟು ಉದ್ದಕ್ಕಿವೆ ನಮ್ಮಲ್ಲಿ. ಅಂದ್ರೆ ಹೇಗಿರ್ಬೇಕು ಒಂಥರ ನಮಗೆ ಗೊತ್ತಾದ್ರೆ, ಈ ಸಾವಿಗೆ ಎಲ್ಲ ಒಂದು ಹೆಂಡಿರ್ತಾರಲ್ಲ, ಒಂದು ಕುಪ್ಪೆ ಹಾಕಿದ್ರೆ ಹೇಗಿರುತ್ತೋ ಆ ತರ ಮೈ ಎಲ್ಲ ನಾಡಿಗಳೇ. ಅದರ ತುಂಬಾ ದೇವರ ರೂಪಗಳೇ, ಅದರ ತುಂಬಾ ಕಣವು ಬಿಡದೆ ವಸ ಚಿಕ್ಕ 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 ದೇವರ ರೂಪಗಳು ಎಷ್ಟು ಚೆನ್ನಾಗಿರ್ಬೇಕು. ಅದನ್ನು ಒಂದ್ಸಲ ನೋಡಿದ್ರೆ ಆ ಬಿರುಸು ಬಿಟ್ಟರೆ ಹೇಗಿರುತ್ತೆ ರೂಪಗಳು ಹಾಗಿರುತ್ತೆ, ಸರ 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 ದೇವರ ರೂಪಗಳೆಲ್ಲ. ಅಂದ್ರೆ ಈ ನಾಡಿಗಳಲ್ಲಿ ನಾವು ಊಟ ಮಾಡಿದ ಕೂಡಲೇ ರಸ ಸರ 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 ಸರನೆ ಆ ರೂಪಗಳು ಹೋಗ್ತಾ ಇದ್ರೆ ಎಲ್ಲ ನಾಡಿಗಳಿಗೆ ಚೆನ್ನಾಗಿ ಸಪ್ಲೈ ಆಗ್ತಾ ಇದೆ. ಎಷ್ಟು ಚೆನ್ನಾಗಿರುತ್ತೆ ನೋಡೋದು, ನೋಡ್ಲಿಕ್ಕೂ ಬಹಳ ಚೆನ್ನಾಗಿರುತ್ತೆ. ಕಣ್ಣಿರ್ಬೇಕಷ್ಟೇ, ನಮ್ಗೆ ಗೊತ್ತಿಲ್ಲ. ಆ ರೀತಿಯಲ್ಲಿ ಭಗವದ್ ರೂಪಗಳು ಹೋಗುತ್ತೆ ಅಲ್ಲಿ ಆ ನಾಡಿಗಳಲ್ಲಿ. ಕಳಗಿನಿಂದ ಮೇಲ್ಪರ್ಯಂತ ಕಮಲಗಳಿವೆ, ಆ ಕಮಲಗಳ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಆ ಐದು ಮೇಲೊಂದಧಿಕ ದಳ ಉಳ್ಳ ಐದು ಪದ್ಮವು ನಾಭಿ ಮೂಲದಿ, ಐದು ಮೂರ್ತಿಗಳಿಹವು ಅನಿರುದ್ಧಾದಿ ನಾಮದದಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನಾಭಿ ಮೂಲದಲ್ಲಿ ಹೇಗಿದೆ ಅಂದ್ರೆ ನಾಲ್ಕು ದಳ ಇರುವಂತಹ ಅದು ವಿಜಯದಾಸರ ಒಂದು ಸ್ಪಷ್ಟವಾದ ಸುಳಾದಿ, ಅದರ ಪ್ರಕಾರ ಅರ್ಥ ಕೊಡ್ತಾ ಇದ್ದಾರೆ. ಅಂದರೆ ಐದು ಮೇಲೆ ಒಂದಧಿಕ ದಳ ಉಳ್ಳ ಐದು ಪದ್ಮವು ನಾಭಿ ಅಂತಲ್ಲಿ ತಗೊಳ್ಳಿ. ಇಲ್ಲಿ ನಾಭಿ ಮೂಲದಿ ಎಂದುಕೊಳ್ಳಿ, ನಮ್ಗೆ ಕನ್ಫ್ಯೂಷನ್ ಶುರುವಾಗುತ್ತೆ. ನಾಭಿ ಮೂಲದಲ್ಲಿ ನಾಲ್ಕು ದಳ ಪದ್ಮ ಅಲ್ಲ, ನಾಭಿ ಮೂಲದಲ್ಲಿ ಐದು ಮೇಲೊಂದು ಅಂದ್ರೆ ಆರು ದಳ ಉಳ್ಳ ಪದ್ಮ ಹೇಗ್ ಬರುತ್ತೆ ಅಂದ್ರೆ ಹಾಗರ್ಥ ತಗೋಬೇಡಿ. ಯಾಕಂದ್ರೆ ವಿಜಯದಾಸರ ಸುಳಾದಿಗೆ ವಿರೋಧ ಆಗುತ್ತೆ, ಪ್ರಮಾಣಗಳಿಗೆ ವಿರೋಧ ಆಗುತ್ತೆ. ಆದ್ದರಿಂದ ಐದು ಮೇಲೊಂದಧಿಕ ದಳ ಉಳ್ಳ ಐದು ಪದ್ಮವು ನಾಭಿ, ನಾಭಿಯಲ್ಲಿದೆ. ಮೂಲದಿ ಐದು ಮೂರ್ತಿಗಳಿಹು, ಎಷ್ಟು ದಳ ಅಂದ್ರೆ ಅದನ್ನು ತಿಳ್ಕೊಳ್ಳಿ ಅಂತ ಅರ್ಥ. ಎಲ್ಲಿ ನಾಲ್ಕು ದಳ ಇರುವಂತ ಕಮಲಗಳು, ನಾಲ್ಕು ದಳ ಇರುವಂತ ಒಂದು ಕಮಲ, ಅಂಥ ಕಮಲಗಳು ಐದು ಕಳಗಿಂದ ಈ ಐದು ಮೇಲಕ್ಕೆ ಹೋಗ್ತಾ ಇದೆಯಲ್ಲ ನಾಡಿಗಳು, ಆ ಐದು ನಾಡಿಗಳಲ್ಲಿ ಐದೈದು 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 ಕಮಲಗಳು ಒಂದೊಂದು ಸ್ಥಾನದಲ್ಲಿ ಬರ್ತಾ ಇವೆ. ನಾಭಿಯ ಕಳಗೆ ಮಕಸುಳಾದಿ ಹೇಳುವ ಕಾಲಕ್ಕೆ ಹೇಳಿದ್ದು ಚತುರ್ದಳ ಕಮಲ ಅಂತ ಹೇಳಿದ್ದು, ಆ ಹೇಳೋ ಕಾಲಕ್ಕೆ ಸ್ವಲ್ಪ ವಿವರಣೆ ಮಾಡಿದ್ದೆ, ನೆನಪಿದೆಯಾ? ಹೌದಾ? ಭೂಲೋಕ ವಿವರಣೆ ಮಾಡುವ ಕಾಲಕ್ಕೆ ಅಲ್ಲಿ ಹೇಳುತ್ತಾರೆ, ನೀಲಾಭ ಮೊದಲಾದ ಐದು ರೂಪಗಳು ನಾಭಿ ಜಾತನ್ನ ಸಮನಾದ ದೇವನೊಳು, ಇದೆಲ್ಲ ಹೇಳುತ್ತಾರೆ. ನೀಲಾಭ ಮೊದಲಾದ ಐದು ರೂಪಗಳು ಅಂದ್ರೆ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ. ಈ ಐದು ರೂಪಗಳು ಆ ನಾಲ್ಕು ನಾಡಿಗಳಲ್ಲಿ ನಾಲ್ಕು ರೂಪ, ಮಧ್ಯದಲ್ಲಿ ಒಂದು ರೂಪ. ಅದು ಹೇಗೆ ಡಿಸ್ಟ್ರಿಬ್ಯೂಷನ್ ಹೇಗೆ ಅಂದರೆ, ನಾಭಿಯ ಕೆಳಗೆ ನಾಲ್ಕು ದಳ ಕಮಲ ಇರುವಂತ ನಾಲ್ಕು ದಳ ಇರುವ ಕಮಲಗಳು ಐದು, ಅದರಲ್ಲಿ ಮಧ್ಯದಲ್ಲಿ ಅನಿರುದ್ಧ, ಮಧ್ಯದಲ್ಲಿ ಅನಿರುದ್ಧ, ಅನಿರುದ್ಧನಿಂದ ಮತ್ತು ಈ ಕೌಂಟ್ ಹೇಗೆ ಹೊರಟಿತು ಅಂದ್ರೆ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ ಅಲ್ವಾ. ಅಲ್ಲಿ ಸಾಮಾನ್ಯವಾಗಿ ನೋಡಿ, ಹಿಂದೆ ವಜ್ರಿಕಾ, ಆರ್ಯ, ಪ್ರಕಾಶಿನಿ, ವೈದ್ಯುತ ಅಂತ ಹೇಳಿದಾಗ ಬ್ರಹ್ಮನಾಡಿಯಲ್ಲಿ ನಾರಾಯಣ, ಬ್ರಹ್ಮನಾಡಿಯಲ್ಲಿ ನಾರಾಯಣ ಅಂತ ಹೇಳಿ ಮಿಕ್ಕದ್ದಕ್ಕೆಲ್ಲ ಹೇಳ್ತಾ ಬಂದ್ರೆ ಅಲ್ಲ, ಈಗ ಕೆಳಗಿಂದ ಮಧ್ಯದ್ದು ಬೇರಾಗುತ್ತೆ, ಮಿಕ್ಕದ್ದು ನಿಲ್ಲುತ್ತೆ. ನಾಭಿಯ ಕೆಳಗೆ ನಾಲ್ಕು ದಳ ಇರುವಂತಹ ಐದು ಕಮಲಗಳಲ್ಲಿ ಮಧ್ಯೆ ಅನಿರುದ್ಧ, ಮುಂಭಾಗದಲ್ಲಿ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ನಾರಾಯಣ. ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ನಾರಾಯಣ. ಮೇಲ್ಭಾಗಕ್ಕೆ ನಾಭಿಗೆ ಬಂದರೆ ಪ್ರದ್ಯುಮ್ನ ಮಧ್ಯ, ಪ್ರದ್ಯುಮ್ನ ಮಧ್ಯ. ಅಲ್ಲಿ ಮುಂಭಾಗದಲ್ಲಿ ನಾರಾಯಣ, ವಾಸುದೇವ, ಸಂಕರ್ಷಣ, ಅನಿರುದ್ಧ. ಅದ ಮೇಲೆ ಬಂದರೆ ಮೂರು ಕಡೆ ಸಂಕರ್ಷಣ ಬರ್ತಾನಲ್ಲಿ. ಇಷ್ಟು ಅನಿರುದ್ಧ ನಾಭಿ ಕೆಳಗೆ, ನಾಭಿಯಲ್ಲಿ ಪ್ರದ್ಯುಮ್ನ, ಇನ್ನ ಮೂವರು ಪೂಜೆ ಮಾಡುತ್ತಿದ್ದಾರಲ್ಲ ಎಲ್ಲೆಲ್ಲಿ, ಇಂದ್ರದೇವರು, ರುದ್ರದೇವರು, ಶೇಷ ದೇವರು ಗರುಡ ದೇವರು ಅಂತ ಬಂದ್ರು. ಅಲ್ಲಿ ಯದ್ಯಪಿ ಹೃದಯದಲ್ಲಿ ಲಕ್ಷ್ಮೀನಾರಾಯಣ ಅಂತ ಬಂದಿತ್ತು, ಕಂಠದಲ್ಲೂ ಲಕ್ಷ್ಮೀನಾರಾಯಣ ಅಂತ ಬಂದಿತ್ತು, ಇಲ್ಲಿ ಕೃಷ್ಣ ಅಂತ ಬಂದಿತ್ತು, ಹೌದಾ, ಇಲ್ಲಿ ನರಸಿಂಹ ಅಂತ ಬಂದಿತ್ತು. ಇಷ್ಟು ರೂಪಗಳಿಂತಿದ್ದಾಗ ಈ ಮೂರು ಕೃಷ್ಣ, ಲಕ್ಷ್ಮೀನಾರಾಯಣ, ನರಸಿಂಹ ಮತ್ತು ಲಕ್ಷ್ಮೀನಾರಾಯಣ ಅಂತ ಬಂತಲ್ಲ, ಈ ನಾಲ್ಕು ರೂಪಗಳು ಯಾವುದು ಅಂತ ಹೇಳಿದರೆ ಸಂಕರ್ಷಣಾತ್ಮಕ ರೂಪಗಳು. ಸಂಕರ್ಷಣನೇ ಹೃದಯದಲ್ಲಿ ನಾರಾಯಣ ರೂಪದಿಂದ ಅಂದ್ರೆ ಚಿಕ್ಕ ಚಿಕ್ಕ ಸಂಕರ್ಷಣ ರೂಪಗಳಿಂದ ಏರ್ಪಟ್ಟ ನಾರಾಯಣ ರೂಪ ನಿಂತಿರುತ್ತೆ. ಉರಸ್ಸಿನಲ್ಲಿ ಸಂಕರ್ಷಣಾತ್ಮಕ ನಾರಸಿಂಹ ಮತ್ತು ಭ್ರೂಮಧ್ಯದಲ್ಲಿ ಕಂಠದಲ್ಲಿ ಸಂಕರ್ಷಣಾತ್ಮಕ ಲಕ್ಷ್ಮೀನಾರಾಯಣ, ಇಲ್ಲಿ ಸಂಕರ್ಷಣಾತ್ಮಕ ಶ್ರೀಕೃಷ್ಣ. ಇದೆಲ್ಲ ಸಂಕರ್ಷ ಯಾಕೆ ಸಂಕರ್ಷಣ ಭವರವರಲ್ಲ, ಸಂಕರ್ಷಣನಿಂದ ಹುಟ್ಟಿದವರೇ ವಾಯುದೇವರು, ವಾಯುದೇವರಿಂದ ಹುಟ್ಟಿ ಬಂದವರೇ ಗರುಡ ಶೇಷ ರುದ್ರರು. ಅದರಿಂದ ಅವರು ಪಾಶ್ಚಿಮೂರ್ತಿಯಲ್ಲ ಸಂಕರ್ಷಣ, ಆದರೆ ಮಾಡೋದು ಈ ರೂಪದಿಂದ, ಕೃಷ್ಣ ಲಕ್ಷ್ಮೀನಾರಾಯಣ ಈ ರೂಪದಿಂದ ಸಂಕರ್ಷಣನನ್ನೇ ಉಪಾಸನೆ ಮಾಡುತ್ತಾರೆ. ಅದರಿಂದ ಇಲ್ಲೆಲ್ಲ ಕಡೆ ಕೂಡ ಏನಾಯಿತು, ಮಧ್ಯೆ ಸಂಕರ್ಷಣ, ಮುಂದೆ ನಾರಾಯಣ, ವಾಸುದೇವ, ಪ್ರದ್ಯುಮ್ನ, ಅನಿರುದ್ಧ, ಈ ನಾಲ್ಕು ಕಡೆ ಬಂದರೆ ಒಂದು ಎರಡು ಮೂರು ನಾಲ್ಕಾಯಿತು. ಇಲ್ಲಿ ಯಾರು? ಇಲ್ಲಿ ನಾರಾಯಣ ನೋಡಿ, ಅನಿರುದ್ಧ, ಪ್ರದ್ಯುಮ್ನ, ಇಲ್ಲೆಲ್ಲ ಸಂಕರ್ಷಣ, ಇಲ್ಲಿ ವಾಸುದೇವ ಬರಬೇಕಾಗಿದ್ದು ಬರಲಿಲ್ಲ, ಮೇಲೆ ಬರ್ತಾನೆ, ಅದಕ್ಕೆ ಇಲ್ಲಿ ನಾರಾಯಣ, ಪುರುಷ ನಾಮಕ ನಾರಾಯಣ, ಹೌದಾ, ಪುರುಷ ನಾಮಕ ರೂಪ ಇದೆ, ಸಹಸ್ರ ಶೀರ್ಷ ಪುರುಷ ಅಂತ ರೂಪ ಇದೆ. ಇಲ್ಲಿ ಒಂದೇ ಸಾವಿರ ದಳ ಕಮಲ ಒಂದೇ ಇದೆ, ಅಲ್ಲೇ ಐದು ರೂಪಗಳು ನಿಂತಿವೆ, ಆತನ ಒಂದು ರೂಪ ಎಲ್ಲಿ ನಿಂತಿರುತ್ತೋ ಅಲ್ಲೇ ಐದು ರೂಪಗಳು ನಿಂತಿವೆ. ತಲೆ ಮೇಲೆ ಅಲ್ಲೂ ವಾಸುದೇವ ರೂಪ, ಈ ರೂಪ ಇಲ್ಲಿ ಚಿಂತನೆ ಮಾಡಿ ಅಂತ ಹೇಳಿದರೆ ಅದನ್ನು ಹೇಳ್ತಾ ಬರ್ತಾ ಇದ್ದಾರೆ. ಇಲ್ಲಿ ಐದು ಮೇಲ ಒಂದಧಿಕ ದಳ ಉಳ್ಳ ಐದು ಪದ್ಮವು ನಾಭಿ ಮೂಲದಿ, ಐದು ಪದ್ಮಗಳು ನಾಭಿ ಮೂಲದಿಂದ ಹೊರಟಿವೆ, ಅದರಲ್ಲಿ ನಾಭಿಯಲ್ಲಿ ಐದು ಮೇಲೊಂದಧಿಕ ದಳ ಉಳ್ಳ ಪದ್ಮ, ನಾಭಿ ಮೂಲದಲ್ಲಿ ಐದು ಮೂರ್ತಿಗಳು, ಎಲ್ಲ ಕಡೆ ಐದೈದು ಮೂರ್ತಿಗಳೇ ಬರ್ತಾ ಇವೆ, ಆ ಐದು ಮೂರ್ತಿಗಳು ಅಂದ್ರೆ ನಾಲ್ಕು ದಳ ಇರುವಂತಹ ಕಮಲಗಳಲ್ಲಿ ಐದು ಮೂರ್ತಿಗಳು ಇದಾವು. ಅದಕ್ಕೆ ನೋಡ್ರಿ, ನಾಭಿ ಮೂಲದಲ್ಲಿ ಐದು ಮೂರ್ತಿಗಳು ಇಹವು, ಯಾವ ರೂಪ ನಾರಾಯಣಾದಿ ನಾಮದಲ್ಲಿ ಹೇಳಿಲ್ಲ, ಅನಿರುದ್ಧಾದಿ ನಾಮದಲ್ಲಿ, ಅಂದ್ರೆ ನಾಭಿ ಮೂಲದಲ್ಲಿರುವ ರೂಪ ಅನಿರುದ್ಧ ಅಂತ. ಅಂದ್ರೆ ಇವಾಗ ಎಷ್ಟು ಎಚ್ಚರ ಇರಬೇಕು, ಒಂದು ವೇಳೆ ನಮಗೆ ಮತ ಸುಳಾದಿ ಪರಿಚಯ ಇಲ್ಲ, ವಿಜಯದಾಸರ ಸುಳಾದಿಗಳು ಪರಿಚಯ ಇಲ್ಲ, ಅಲ್ಲಲ್ಲಿ ಏನ್ ಹೇಳಿದ್ದಾರೆ ಅದು ಗೊತ್ತಿಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಇದು ನೋಡಿದ ಕಾಲಕ್ಕೆ ಏನ್ ಅರ್ಥ ಆಗುತ್ತೆ, ನಾಭಿ ಕೆಳಗೆ ಐದು ದಳಕ ಆರು ದಳ ಕಮಲವೇ ಐದು ಕೂತಿದೆ ಅಂತ ನಾವು ಕನ್ಫರ್ಮ್ ಮಾಡ್ಕೊಂಡು ಹೋಗ್ಬಿಡ್ತೀವಿ, ಹೌದಲ್ವಾ, ಅದನ್ನೇ ಹೇಳ್ತಾ ಇದ್ದಾರೆ. ಅನಿರುದ್ಧಾಗಿ ನಾಮದಲ್ಲಿ ಏನ್ ಮಾಡುತ್ತಾನೆ ಭಗವಂತ, ಐದು ಸುತ ಗರ್ಭವನು ಜೀವರ ಅನಾದಿ ಕರ್ಮ ಪ್ರಕೃತಿ ಗುಣಗಳ ಆಡಿ ತಪ್ಪರು ಕೊಡದೆ ವ್ಯಾಪಾರಗಳ ಮಾಡುತ್ತೀಹ. ಅಂದರೆ ಭಗವಂತ ಹೇಗ್ ಮಾಡುತ್ತಾನೆ ಅಂದರೆ, ಜೀವರನು ಗರ್ಭವನು ಐದು ಸುತ, ಎಲ್ಲಿಗೆ ಹೋಗ್ಬೇಕು, ಷೋಡಶಿ ಮತ್ತು ಹೋದ ಭಗವಂತ ಅನ್ನದಲ್ಲಿ ಸಂಕರ್ಷಣ ನಾಮಕನಾಗಿ ಜೀವನನ್ನ ಹಿಡ್ಕೊಂಡು ತಂದೆಯ ಗರ್ಭವನ್ನ ಪ್ರವೇಶ ಮಾಡಿದರೆ ತಂದೆಯ ಆಕಾರದಲ್ಲಿರುವ ಪ್ರದ್ಯುಮ್ನ, ತಂದೆಯಲ್ಲಿ ಪ್ರದ್ಯುಮ್ನ ಇರುತ್ತಾನೆ, ತಂದೆಯ ಆಕಾರದಲ್ಲಿರುವ ಪ್ರದ್ಯುಮ್ನ ತನ್ನ ಗರ್ಭದಲ್ಲಿ ಈ ಸಂಕರ್ಷಣನ್ನ ಧಾರಣೆ ಮಾಡುತ್ತಾನೆ ಗಂಡಸರಲ್ಲಿ. ನಂತರ ಆ ಸಂಕರ್ಷಣ ಜೀವನ ಸಹಿತವಾಗಿ ತಾಯಿಯ ಗರ್ಭಕ್ಕೆ ಬಂದರೆ ತಾಯಿಯ ಆಕಾರದಲ್ಲಿರುವ ಅನಿರುದ್ಧ ಆ ಸಂಕರ್ಷಣ ನಾಮಕ ಭಗವಂತನ ಸಹಿತ ಜೀವನನ್ನು ಗರ್ಭದಲ್ಲಿ ಧಾರಣೆ ಮಾಡುತ್ತಾರೆ. ನೀವೆಲ್ಲ ಧಾರಣೆ ಮಾಡಿದ ಅವನು, ನೀವಂದ್ಕೊಂಡಿದ್ದು ನಾವೇ ಗರ್ಭ ಹೊತ್ತಿದ್ದು ಒಂಬತ್ತು ತಿಂಗಳು, ಅವನು ಹೊತ್ತಿದ್ದು ನೋಡಿ ಪಾಪ, ಒಂಬತ್ತು ತಿಂಗಳು ಹೊತ್ತಿದ್ದವನು, ಸ್ವಲ್ಪ ಸ್ಟ್ರೈನ್ ನಿಮ್ಗೆ ಕೊಟ್ಟ, ಸ್ವಲ್ಪ ಸ್ಟ್ರೈನ್ ನಿಮ್ಗೆ ಟ್ರಾನ್ಸ್ಫರ್ ಮಾಡಿದ ಅಷ್ಟೇ, ಅವನೇ ಹೊತ್ತಿದ್ದು, ನಾವೇ ಹೊತ್ತಿದ್ದಿ ಅಂತ ಹೇಳ್ತೀರಾ, ನಿಮ್ ಸೈಜ್ ಎಷ್ಟು ಅಂತ ನೋಡ್ಕೊಳ್ಳಿ, ನಮ್ ಸೈಜ್ ನೆನಪಿದ್ರೆ ಮೋಕ್ಷ ಬೇಗ ಬಂದ್ಬಿಡುತ್ತೆ, ಅದೊಂದು ಮರೆತಿರ್ತೀವಿ ನಾವು, ಆ ಸೈಜ್ ನೆನಪಿದ್ರೆ ಬಾಯಿ ಪಿಟ್ ಅಂತ ಬರಲ್ಲ ನಾ ಮಾಡಿದೆ ಅಂತ, ಯಾವ್ದು ಮಾಡ್ಲಿಕ್ಕೆ ಆಗುತ್ತೆ ಆ ಸೈಜ್ ಇಂದ, ಒಂದು ಪೇಪರ್ ಎತ್ತಲಿಕ್ಕೆ ಆಗಲ್ಲ, ಒಂದು ಪೆನ್ನು ಮುಟ್ಲಿಕ್ಕೆ ಆಗಲ್ಲ, ನಮ್ಮ ಸ್ಪೆಟ್ಸ್ ಇಟ್ಕೊಳ್ಲಿಕ್ಕೆ ಆಗಲ್ಲ, ನೋಡ್ಲಿಕ್ಕೂ ಆಗಲ್ಲ ಅಂತ ಆ ಸೈಜ್ ನಮ್ದು. ಮತ್ತೆ ಅದು ಕಟ್ಕೊಂಡು ಏನ್ ಮಾಡಬೇಕು, ಅವನೇ ಎಲ್ಲ ಮಾಡ್ತಾ ಇದ್ದಾನೆ. ಅದಕ್ಕೆ ಐದಿಸುತ ಗರ್ಭವನು ಜೀವರ ಅನಿರುದ್ಧಾದಿ ನಾಮದಲ್ಲಿ, ಅನಿರುದ್ಧ ನಾಮಕ ಭಗವಂತ ತಾಯಿಯ ಸುತ್ತು ಅನಿರುದ್ಧ ನಾಮಕನಾಗಿತ್ತು, ಗರ್ಭದಲ್ಲಿ ಜೀವರನ್ನ ಇಟ್ಟು ಗರ್ಭದಲ್ಲಿ ವಿಶೇಷವಾಗಿ ಜೀವರ ಶರೀರವನ್ನ ತಯಾರು ಮಾಡೋದೇ ಅನಿರುದ್ಧ. ಆ ತಾಯಿಯ ಹೊಟ್ಟೆಯಲ್ಲಿ ಬರುವಂತಹ ಸರ್ವ ಪದಾರ್ಥಗಳು ಜೀರ್ಣ ಆಗ್ತಾ ಇದ್ರೂ ಕೂಡ ಆ ಜೀವಿ ಆ ಏನು ಆ ಪಿಂಡ ಜೀರ್ಣ ಆಗದೆ ಮಾಡುವುದೇ ಅನಿರುದ್ಧ. ಈ ರೀತಿಯಾಗಿ ಐದಿಸುತ ಗರ್ಭವನು ಜೀವರ, ಹೇಗೆ ಅಂದ್ರೆ ಆ ಗರ್ಭ ಇದಿಸೋ ಕಾಲಕ್ಕೆ ಅನಾದಿ ಕರ್ಮ ಪ್ರಕೃತಿ ಗುಣಗಳ ಹಾದಿ ತಪ್ಪಲು ಕೊಡದೆ, ಅವರವರ ಲಿಂಗ ದೇಹದಲ್ಲಿ ಏನೇನು ಕರ್ಮದ ಬೀಜ ಪ್ರಕೃತಿಯ ಬೀಜ ಏನೇನಿದೆ ಅದರ ಪ್ರಕಾರನೇ ಅವರಿಗೆ ಶರೀರಗಳು ಕೊಡುತ್ತಾರೆ. ಹೌದಾ ಅಲ್ಲ? ನೀವೇ ಹೇಳಿ. ಯಾಕೆ ಹೇಳಿ? ಎಲ್ಲರೂ ಒಂದು ಸಲ ಮಿಕ್ಕವ್ರ ಶರೀರ ನೋಡ್ಕೊಳ್ಳಿ, ನಿಮ್ಮಂತೆ ಯಾರೂ ಇಲ್ಲ, ಒಬ್ಬರಂತೆ ಒಬ್ಬರಿಲ್ಲ, ಒಬ್ಬರ ಶರೀರ ಒಬ್ಬರದಂತೆ ಇಲ್ಲ. ಎಷ್ಟು ಪರ್ಫೆಕ್ಟ್ ಆಗಿ ಮಾಡಿದ್ದನ್ನು ನೋಡಿ. ನಾವಾದ್ರೆ ಒಂದು ಮಾಡಿ ಎರಡು ಮಾಡಿ ಸಾಕು, ಒಂದು ಟೆಂಪ್ಲೇಟ್ ಮಾಡಿಬಿಟ್ಟು ಇಡೀ ಜಗತ್ತಿನಲ್ಲಿ ಎಲ್ಲರನ್ನ ಒಂದೇ ತರ ಮಾಡಿಬಿಡ್ತಾ ಇದ್ವಿ, ಸ್ಟ್ಯಾಂಪ್ ಮಾಡಿಬಿಡ್ತಾ ಇದ್ವಿ. ಯಾಕೆ ನಮ್ಮ ಪೇಷನ್ಸ್ ಇರಲ್ಲ ನಮಗೆ. ಆತ ನೋಡಿ, ಇಡೀ ಬೆಂಗಳೂರಲ್ಲಿ ಎಷ್ಟು ಜನ ಇರ್ತಾರೆ, ಒಬ್ಬರಿದ್ದಂತೆ ಒಬ್ಬರಿರಲ್ಲ. ಆ ತರ ಮಾಡ್ತಾನೆ. ಅದಕ್ಕೆ ಬೇಸೇನ್ರಿ, ನಮ್ಮ ಮುಖ ಹೀಗಿದೆ, ಅವ್ರ ಮುಖ ಹಾಗಿದೆ, ಇವ್ರ ಮುಖ ಹೀಗಿದೆ, ಇದು ಯಾಕೆ ಹೀಗೆ ಇರಬೇಕು? ಅನಾದಿ ಕರ್ಮ ಪ್ರಕೃತಿ ಗುಣಗಳ ಹಾರಿ ತಪ್ಪಲು ಕೊಡದೆ, ಈ ಜನ್ಮದಲ್ಲಿ ಇವನು ಫೇಸ್ ಹೀಗಿರ್ಬೇಕು, ಬರೋ ಜನ್ಮದಲ್ಲಿ ಹೀಗಿರ್ಬೇಕು, ಕಪ್ಪೆ ಹಾಕ್ಬೇಕು, ಪೋಳೆ ಹಾಕ್ಬೇಕು, ಅದರಲ್ಲೂ ಹೀಗೆ ಇರ್ಬೇಕು, ಅದರಲ್ಲಿ ಒಂದು ಕಾಲು ಮುರಿದಿರ್ಬೇಕು, ಇವೆಲ್ಲ ಅವನು ಮಾಡಿಸೋದೆ ಎಲ್ಲ ಫ್ರೀ ಫಿಕ್ಸ್ ಮಾಡ್ತಾ ಇರ್ತಾನೆ ಭಗವಂತ. ಹಾರಿ ತಪ್ಪಲು ಕೊಡದೆ ವ್ಯಾಪಾರಗಳ ಮಾರುತಿ, ಎಷ್ಟು ಫಿಕ್ಸ್ ಆದ್ರೆ ತಲೆಯಲ್ಲಿ ಸಾಕು, ಜೀವನದಲ್ಲಿ ಪ್ರಶಾಂತತೆ ಬರುತ್ತೆ. ಎಲ್ಲ ಅವನೇ ಮಾಡಿ ಮಾಡಿಸ್ತಾ ಇದ್ದಾನೆ ನಮ್ಮ ಕರ್ಮಾನುಸಾರ. ಸುಮ್ಮನೆ ಒದ್ದಾಟ ಬೇಡ ಸ್ವಾಮಿ, ನೀ ಮಾಡಿಸಿದ್ದೆಲ್ಲ ಒಳ್ಳೇದೆ, ನೀ ಮಾಡಿಸಿದ್ದೆಲ್ಲ ಒಳ್ಳೇದೆ. ಆ ಮಾಡಿಸೋದು ಏನು ಮಾಡಿಸ್ತಾ ಇದ್ದಾನೆ, ಅದಕ್ಕೆ ಸಾಮಾನ್ಯ ಎಲ್ಲಿ ನಮಗೆ ಫ್ರಿಕ್ಷನ್ ಶುರು ಆಗೋದು ಅಂದ್ರೆ, ಅವನು ಮಾಡಿಸೋದೆಲ್ಲ ಒಳ್ಳೇದೆ ಚೆನ್ನಾಗಿದೆ, ಅದನ್ನ ಆಕ್ಸೆಪ್ಟ್ ಮಾಡೋ ಬುದ್ಧಿ ನಮ್ಗೆ ಬರಲ್ಲ ಅಷ್ಟೇ. ಅವನು ಮಾಡಿಸಿದ್ದೆಲ್ಲ ಚೆನ್ನಾಗಿದೆ, ನಮಗೆ ಸರಿ ಆಗ್ತಾ ಇಲ್ಲ, ಒಳಗೊಳಗೆ ಅಯ್ಯೋ ಸರಿಯಾಗಿಲ್ಲ ಸರಿಯಾಗಿಲ್ಲ ಅಂತ ಒದ್ದಾಡ್ತಾ ಇರ್ತೀವಿ. ಮತ್ತೆ ದೇವರನ್ನ ಏನ್ ಕೇಳ್ಕೋಬೇಕು, ಎಲ್ಲ ಅವನೇ ಮಾಡಿಸ್ತಾನಲ್ಲ ಅಂದ್ರೆ, ಇದೊಂದು ಮಾಡಿಸು, ನೀ ಮಾಡಿಸಿದ್ದೆಲ್ಲ ಒಳ್ಳೇದಕ್ಕೆಂಬ ಬುದ್ಧಿ ನಂಗೆ ಚೆನ್ನಾಗಿ ಕೊಡು. ಅದು ಕೊಟ್ರೆ ಈ ಪ್ರಾಬ್ಲಮ್ ಇರಲ್ಲ, ನಂಗೆ ದುಃಖವೇ ಇರಲ್ಲ, ಸಂತೋಷವಾಗಿರ್ತೀನಿ. ಅದೊಂದು ಕೊಡದೆ ನೀನನ್ನ ಒದ್ದಾಡಿಸ್ತಾ ಇದೀಯ ನನ್ನ ಕರ್ಮಾನುಸಾರ. ಅದಕ್ಕೆ ಕರ್ಮ ಕಳೆದು ಉದ್ಧಾರ ಮಾಡಯ್ಯ, ನಮ್ಮ ಸಾಧನೆ ಟಾರ್ಗೆಟ್ ಅದೇ, ಅದನ್ನೇ ಹೇಳ್ತಾ ಇದ್ದಾರೆ. ಹಾದಿ ತಪ್ಪಲು ಕೊಡದೆ ವ್ಯಾಪಾರಗಳ ಮಾಡುತ್ತಿಹ ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಅಲ್ಲಿ ಕೂಡ ನೋಡಿ, ನಾಭಿ ಮೂಲದಲ್ಲಿ ಅನಿರುದ್ಧ ಮಧ್ಯೆ ಇದ್ದಾನಲ್ಲ, ಸುತ್ತು ಇರುವ ನಾಲ್ಕು ರೂಪಗಳು, ಆ ರೂಪಗಳು ಯಾವ್ಯಾವ? ನಾರಾಯಣ, ವಾಸುದೇವ, ಕೃಷ್ಣ. ಹೌದಾ ಅಲ್ಲ? ಅಷ್ಟೇ ಅಲ್ಲ, ಅನಿರುದ್ಧ ನಾರಾಯಣ, ಅನಿರುದ್ಧ ವಾಸುದೇವ, ಅನಿರುದ್ಧ ಸಂಕರ್ಷಣ, ಅನಿರುದ್ಧ ಪ್ರತ್ಯುಮ್ನ. ಈ ತರ ಚಿಂತನೆ ಮಾಡಿ, ಹಾಗಾದ್ರೆ ಐದು ಅಂದ್ರೆ ಆ ಐದು ರೂಪಗಳಿಂದ ಬಂದ ಐದೈದೇ ಎಲ್ಲ ಇರೋದು ಕರೆಕ್ಟ್ ಆಗಿ ನೋಡಿದರೆ, ಅನಿರುದ್ಧ ಪ್ರತ್ಯುಮ್ನ, ಈ ಎಲ್ಲಾ ಕಡೆ ಸಂಕರ್ಷಣ, ಇಲ್ಲಿ ನಾರಾಯಣ, ಮೇಲೆ ವಾಸುದೇವ, ಎಲ್ಲಾ ಕಡೆ ಐದೈದು ರೂಪದಿಂದ ನಿಂತಿದ್ದಾನೆ. ಈ ಐದೈದು ರೂಪಗಳು ಎಲ್ಲಿಂದ ಬಂದಿದ್ದು? ಜೀವಹೋಮ ಪ್ರಕರಣ, ಅವನೇ ಅಲ್ಲಿ ನಿಂತಿದ್ದಾನೆ. ಅಲ್ಲಿ ನಿಂತ ಐದೈದು ರೂಪಗಳೇ ಎಡಬಿಡದೆ ನಮ್ಮ ಶರೀರದಲ್ಲೂ ನಿಂತು ಮುಂದೇನು ಮಾಡುತ್ತೆ? ಜೀವಹೋಮ ಪ್ರಕರಣದಲ್ಲಿ ಒಂದು ವಿಷಯ ಹೇಳಿದ್ದೆ, ನೆನಪಿದೆಯಾ? ಮೂವತ್ತು ರೂಪಗಳು. ಹೌದಾ? ಏನ್ ಹೇಳಿದ್ರು? ಜನನಿ ಪಿತ ಭೂ ವಾರಿ ದಾಂಬರ ವಿನಿಪ ಪಂಚಾಗ್ನಿಯನಿ ನಾರಾಯಣನ ತ್ರಿಂಶತಿ ರೂಪಗಳ. ಅಲ್ಲೆಲ್ಲ ಷೋಡಶಿಯಲ್ಲಿ ಕೊಟ್ರು, ಮೂವತ್ತು ರೂಪಗಳ ವ್ಯಾಪಾರ ವ್ಯಾಪ್ತಿಗಳ ನೆನೆಯೋ ಕಾಲಕ್ಕೆ ಮೂವತ್ತು ಗುಣಗಳು ದೇವರದ್ದು ಕೊಟ್ರು. ಆ ಮೂವತ್ತು ಗುಣಗಳನ್ನ ಯಾರು ಚಿಂತನೆ ಮಾಡುತ್ತಾರೋ ಆ ಮೂವತ್ತು ಗುಣಗಳು ನಮ್ಮಲ್ಲಿ ಮೂಡುತ್ತಾ ಬರುತ್ತೆ. ಆ ಮೂವತ್ತು ಗುಣಗಳು ಯಾವುದು? ಮೂವತ್ತು ಭಾಗವತ ಧರ್ಮಗಳೇ. ಮೂವತ್ತು ಭಾಗವತ ಧರ್ಮಗಳನ್ನ ಅಲ್ಲಿರೋ ಸ್ವಾಮಿ ನಮ್ಮೊಳಗೆ ಒಳಗೆ ಸೀಕ್ರೆಟ್ ಆಗಿ ಇಟ್ಟು ಇಲ್ಲಿ ಯಾರ್ಯಾರು ಕಮಲಗಳಲ್ಲಿ ಅದೇ ರೂಪಗಳನ್ನ ಅನಿರುದ್ಧ ನಾರಾಯಣ ಅನಿರುದ್ಧ ವಾಸುದೇವ ಮೊದಲಾದ ರೂಪಗಳನ್ನ ಅಲ್ಲಿದ್ದವನೇ ಇಲ್ಲಿದ್ದೀಯ, ಇಲ್ಲಿ ಚಿಂತನೆ ಮಾಡಿದ್ರೆ ನನ್ನಲ್ಲಿ ಆ ಗುಣಗಳು ಪ್ರಕಟ ಮಾಡುತ್ತೀಯ ಅಂತ ತಿಳಿದು ಯಾರು ಆ ಜೀವ ಹೋಮ ಪ್ರಕರಣದಲ್ಲಿ ಬಂದ ರೂಪಗಳನ್ನೇ ಇಲ್ಲಿಂದ ಇಲ್ಲಿವರೆಗೂ ಎಲ್ಲಾ ಯಾರು ಚಿಂತನೆ ಮಾಡುತ್ತಾರೋ. ಸ್ವಲ್ಪ ಒಂದೊಂದು ಒಂದೊಂದು ಜಾಸ್ತಿ ಆಯ್ತಲ್ಲ, ಇಲ್ಲ ಅದರಲ್ಲೇ ಈಸಿ ಆಯ್ತು ಮಿಕ್ಕದೆಲ್ಲ, ಒಂದು ಗುಣ ಚಿಂತನೆ ಜಾಸ್ತಿ ಆಯ್ತು ಅದು ಆ ರೂಪಗಳಲ್ಲೇ ಬಿಟ್ಬಿಟ್ವಿ ಕೃಷ್ಣಾರ್ಪಣ ಅಂತ. ಇಲ್ಲ ಇಲ್ಲಿವರೆಗೂ ಬಂದಿದ್ದೇನೆ ಅಂತ ಬಂದ, ಅದು ಲಿಂಕಿಲಿ ಗೊತ್ತಾಯಿತು. ಚಿಂತನೆ ಮಾಡಿದರೆ ನಿಮ್ಮಲ್ಲಿ ಮೂವತ್ತು ಗುಣಗಳು ಅದ್ಭುತವಾಗಿ ಬರ್ತಾ ಬರುತ್ತೆ, ನೀವೆಲ್ಲ ಅದ್ಭುತವಾಗಿ ಮಹಾಭಾಗವತರ ಆಗ್ಬಿಡ್ತೀರ ಅದನ್ನು ಹೇಳ್ತಾ ಇದ್ದಾರೆ. ಯಾಕ್ರಿ ಆಗ್ಬಾರ್ದು, ಅದಕ್ಕೆ ಎಲ್ಲ ಕೊಟ್ಟಿದ್ದು ಮಹಾಭಾಗವತರು ಒಂದು ಕೋಡ್ ಇಟ್ಕೊಂತಿರಲ್ಲ, ನಮ್ ಥರನೇ ಎಲ್ಲ ಇರ್ತಾರೆ. ಬುದ್ಧಿ ವ್ಯತ್ಯಾಸ, ದೇವರಲ್ಲೇ ಬುದ್ಧಿ ಬಂದವರನ್ನ ಮಹಾಭಾಗವತರು ಅಂತಾರೆ ಅಷ್ಟೇ, ಇನ್ನೇನು ಇಲ್ಲ. ಅವರ ಬುದ್ಧಿ, ಅವರು ಇಂಟೆಲಿಜೆನ್ಸ್, ಆಂಗ್ಲದಲ್ಲಿ ಹೇಳಬೇಕಾದ್ರೆ ಜ್ಞಾನಿಗಳು ಅಂದ್ರೆ ಬೇಡದನ್ನ ಬಿಟ್ಟು ಬೇಕಾದ ಹಿಡ್ಕೊಂಡವರು ಅಷ್ಟೇ. ನಾವು ಅಷ್ಟೇ ಬೇಡದನ್ನ ಬಿಟ್ಟು ಬೇಕಾದ ಹಿಡ್ಕೊಂತೀವಿ, ಆ ಬೇಕಾದು ಬೇಡತ್ತೆ ಇಲ್ಲಿ. ಈ ಬೇಡದ ವಸ್ತುಗಳಲ್ಲೇ ಒಂದು ಬೇಡ ಅಂತ ಒಂದು ಬೇಕು ಅಂತ ಹಿಡ್ಕೊಂತಾ ಇದ್ವಿ. ಎಲ್ಲಾ ತಳ್ಳಿ ನಿಜವಾದ ವಸ್ತುವನ್ನು ಹಿಡ್ಕೊಂಬ ಬುದ್ಧಿ ಬಂತ, ನಾವು ಎಕ್ಸ್ಪರ್ಟ್ಸ್ ಹೋಗ್ತೀವಪ್ಪ, ನಾವೇನು ಬುದ್ಧಿ ಇಲ್ಲ ನಮ್ಗೆ, ಆ ಬುದ್ಧಿ ಎಲ್ಲ ಇದೆ ಕೆಲಸ ಮಾಡ್ತಾ ಇಲ್ಲ ಅಷ್ಟೇ, ಅದ್ ತಕ್ಕಂತ ದೇವರು ಕೊಡಬೇಕಾ ಇದು ಚಿಂತನೆ ಮಾಡ್ತಾ ಬರೋಣ ಎಂಬಲ್ಲಿಗೆ. ಇನ್ನ ಮುಂದೆ ಇಷ್ಟ ಆಯ್ತು, ಟೈಮ್ 12:30 ಆಯ್ತಾ, ಫಲಾರ ಟೈಮ್ ಆಯ್ತೇನೋ, ಒಂದು ಹೇಳಿಸ್ಬಿಟ್ಟು ನಾಭಿಯಲಿ ಷಟ್ಕೋಣ ಮಂಡಲದಿ ಈ ಭವಿಷ್ಯದ ಬ್ರಹ್ಮಣುಳು ಮುಕ್ತಾಭ ಶ್ರೀ ಪ್ರದ್ಯುಮ್ನ ನಿಪ್ಪನು ವಿಬುಧ ಗಣ ಸೇವ್ಯ ಶೋಭಿಸುವ ಕೌಸ್ತುಭವೇ ಮೊದಲಾದ ಆಭರಣ ಆಯುಧಗಳಿಂದ ಮಹಾಭಯಂಕರ ಪಾಪ ಪುರುಷನ ಶೋಷಿಸುತ ನಿತ್ಯ. ಚೆನ್ನಾಗಿದೆ, ಇದು ನಿಮಗೆಲ್ಲ ಗೊತ್ತಿದೆ. ನಾಭಿಯಲ್ಲಿ ಷಟ್ಕೋಣ ಮಂಡಲದಿ ಈ ಭವಿಷ್ಯದ ಬ್ರಹ್ಮನೋಳು ಅಲ್ಲ, ಏನ್ ಹೇಳಬೇಕಾಗಿತ್ತು ಮಾಮೂಲಾಗಿ, ನಾಭಿಯಲ್ಲಿ ಷಟ್ಕೋಣ ಮಂಡಲದಿ ಆ ಭವಿಷ್ಯದ ಬ್ರಹ್ಮನೋಳು ಅಂತ ಹೇಳ್ತಿರಕಾಗಿ. ಈ ಎರಡು ಶಬ್ದಗಳು ನೋಡಿ, ಆ ಅಂತ್ಯವಾಗಿ ನೋಡ್ರಿ ಮಾಮೂಲ ಹೇಳೋ ಕಾಲಕ್ಕೆ ಯಾರು ಕೊರತೆ ಹೇಳಿದ್ರೆ ಅವರಲ್ಲಿ ಕೆಲಸ ಮಾಡ್ತಾರೆ ಅಂದ್ರೆ ಅವರು ಅಲ್ಲಿ ಆ ಶಬ್ದಗಳು ಈ ಅಂತ ಹೇಳಿದ್ರೆ ಎದುರಿಗೆ ಅಂತ ಹೇಳಿ ಅಂದ್ರೆ ದಾಸರಾಯರ ದೃಷ್ಟಿ ನೋಡಿ ಹೇಳುತ್ತೆ. ಈ ಭವಿಷ್ಯದ ಬ್ರಹ್ಮನೋಳು ನಾಭಿಯಲ್ಲಿ, ನಾವಿಗೆ ಹೊಕ್ಕಿ ನೋಡ್ತಾ ಇದ್ದಾರೆ ಅಲ್ಲಿ, ಅಲ್ಲಿ ವಾಯುದೇವರಿದ್ದಾರೆ. ಈ ಭವಿಷ್ಯದ ಬ್ರಹ್ಮನೋಳು ಮುಕ್ತಾಭಶ್ರೀ ಇಲ್ಲದ್ರೆ ಈ ಅಂತ ಯಾಕೆ ಹಾಕ್ತಾರೆ ಅವರು, ಆ ಅಂತ ಹಾಕ್ಬೇಕಾಗಿತ್ತು. ಅದಕ್ಕೆ ಮಂಡಲದಿ ಈ ಭವಿಷ್ಯದ ಬ್ರಹ್ಮನೋಳು ಮುಕ್ತಾಭ ಅಂದ್ರೆ ಮುತ್ತಿನಂತೆ ಹೊಳೆಯುವ, ಮುಕ್ತ ಅಂದ್ರೆ ಮುತ್ತು, ಮುತ್ತಿನಂತೆ ಹೊಳೆಯುವ ಶ್ರೀ ಪ್ರದ್ಯುಮ್ನ ನಿಪ್ಪನು. ಪ್ರದ್ಯುಮ್ನ ಹಳದಿ ಬಣ್ಣ, ಮುತ್ತಿನಂತೆ ಯಾಕೆ ಹೊಳಿತಾನಂದ್ರೆ ಮುತ್ತಿನ ಬಣ್ಣ ಅಲ್ಲ, ಮುತ್ತಿನ ಹೊಳಪು. ಒಂದು ರತ್ನಗಳಲ್ಲಿ ಮುತ್ತಿನ ಹೊಳಪೇ ಬೇರೆ, ಶುದ್ಧವಾದ ಮುತ್ತಿದ್ರೆ ಚೆನ್ನಾಗಿ ಅದನ್ನ ತೊಳೆದಿದ್ರೆ ಹೇಗಿರುತ್ತೆ ಅಂದ್ರೆ ಬಹಳ ಸ್ನಿಗ್ಧವಾಗಿರುತ್ತೆ, ಹೆಚ್ಚು ಕಾಂತಿ ಇರಲ್ಲ, ಕಾಂತಿ ಇಲ್ಲ ಅಂತಿಲ್ಲ, ಕಣ್ಣಿಗೆ ಇಂಪಾದ ಕಾಂತಿ, ನೋಡಿದ ಕೂಡಲೇ ಚೆನ್ನಾಗಿರುತ್ತೆ. ದೇವರ ಕೊರಳಲ್ಲಿ ಮುತ್ತಿನ ಹಾರ ಹಾಕಿದರೆ ಅದು ಕಾಣಿಸೋ ರೀತಿಯೇ ಬೇರೆ, ಬಂಗಾರದ ಹಾಕ್ರಿ ವಜ್ರದ ಹಾಕ್ರಿ ಏನೇ ಹಾಕ್ರಿ ಅಲ್ವಾ ಇಲ್ಲ ನೋಡಿ, ಅಷ್ಟು ಬಂಗಾರದ ಹಾಕಿದ್ರೆ ಮುತ್ತಿನ ಹಾರ ಚೆನ್ನಾಗಿ ಕಾಣಿಸ್ತದೆ. ಅದಕ್ಕೆ ಮುಕ್ತಾಭ ಅಂತ ಹೇಳಿದ್ರೆ ಮುತ್ತಿನಂತ ಹೊಳಿತಾ ಇದ್ದಾನೆ, ಎತ್ತಿ ಕಾಣತಾನೆ ಅಂತ ಅರ್ಥ, ಅಷ್ಟೇನೇನಿಲ್ಲ. ಮುಕ್ತಾಭ ಶ್ರೀ ಪ್ರತ್ಯುಮ್ನ ನಿಬ್ಬನು ವಿಭುಧ ಗಣ ಸೇವ್ಯ, ವಿಭುಧರು ಅಂದ್ರೆ ಯಾರು, ದೇವತೆಗಳು. ವಿಭುಧರು ಅಂದ್ರೆ ಬುಧ ಶಬ್ದ ಕರ್ತ ಪರೋಕ್ಷ ಜ್ಞಾನಿಗಳು ಅಂತ ಅರ್ಥ, ಅಂದ್ರೆ ಮುಕ್ತರು. ಮುಕ್ತ ಗಣ ಸೇವ್ಯ ಮುಕ್ತಾಭ, ಮುಕ್ತಾಭ ಮುಕ್ತ ಗಣ ಸೇವ್ಯ. ಶೋಭಿಸುವ ಕೌಸ್ತುಭವೇ ಮೊದಲಾದ ಆಭರಣ ಆಯುಧಗಳಿಂದ ಮಹಾಭಯಂಕರ ಪಾಪ ಪುರುಷನ ಶೋಷಿಸುತ್ತ ನಿತ್ಯ ಇಪ್ಪನು. ನಿತ್ಯ ಇದ್ದಾನೆ,
ಹೇಗಿದ್ದಾನೆ? ಮಹಾಭಯಂಕರನಾಗಿರತಕ್ಕಂತಹ ಪಾಪಪುರುಷನ್ನ ಶೋಷಣೆ ಮಾಡುತ್ತಾ ಇದ್ದಾನೆ. ಶೋಷಣೆ ಮಾಡುವನ್ನು ಹೊತ್ತ ಹೇಗೆ ಗುಣಿಸ್ತಾರೆ? ಹೇಗೆ ಗುಣಿಸ್ತಾರೆ? ನಿಮ್ಗೆ ಅರ್ಥ ಆಗಿಲ್ಲವಾ? ಅಲ್ಲ, ಪ್ರಾಕ್ಟಿಕಲಿ ನಾವು ಅರ್ಥ ಮಾಡಿಕೊಂಡ್ರೆ ಹೊರತು ನಮ್ಗೇನು ಅರ್ಥ ಆಗಲ್ಲ. ಇವಾಗ ಚಿಕ್ಕ ಹುಡುಗರು ಆಟ ಆಡ್ತಾ ಇರ್ತಾರೆ, ಲೋಟ ಇಟ್ಕೊಂಡಿರ್ತಾರೆ, ಮೂತೆ ಇಟ್ಕೊಂಡು ಸುಮ್ಮನೆ ಇರಲ್ಲ, ಒಳಗಿದ್ದ ಗಾಳಿಯನ್ನೆಲ್ಲ ಸೆಳ್ಕೊಳ್ತಾರೆ. ಸೆಳ್ಕೊಂಡ್ರೆ ಏನಾಗತ್ತೆ? ಆ ಲೋಟ ಮೂತಿಗೆ ಹತ್ಕೊಂಡು ಬಿಡುತ್ತೆ ಅಲ್ವಾ? ಹಾಗೆ ನಮ್ಮ ಶರೀರದಲ್ಲಿ ಗಾಳಿ ತುಂಬಿರುತ್ತೆ. ಒಂದು ವೇಳೆ ಪಂಪ್ ಇಟ್ಟು ಎಲ್ಲಾ ಕಡೆ ಬ್ಲಾಕ್ ಮಾಡಿ, ಎಲ್ಲಾ ಕಡೆ ಗಾಳಿ ಬರದೆ ಮಾಡಿ, ಒಂದು ತೂತಿನಿಂದ ಎಲ್ಲಾ ಗಾಳಿ ಸೆಳೆದು ಬಿಟ್ರೆ ಇಡೀ ಶರೀರ ಅಪ್ಪಚ್ಚೆ ಆಗ್ಬಿಡುತ್ತೆ. ಗಾಳಿ ಇದ್ರೇನೆ ಈ ಶರೀರ ಈ ಫಾರ್ಮ್ ಅಲ್ಲಿ ಇರುತ್ತೆ. ಗಾಳಿ ತೆಗೆದು ಬಿಟ್ರೆ ಎಲ್ಲ ಏನು ಈ ಫುಟ್ಬಾಲ್ ಇರುತ್ತಲ್ಲ, ಗಾಳಿ ಹೋದ್ರೆ ಹೇಗಾಗುತ್ತೆ? ಹೀಗಾಗ್ಬಿಡುತ್ತೆ. ಅದು ಶೋಷಣ, ಶೋಷಣ ಅಂತ ಆಗುತ್ತೆ. ನೀರಿದ್ರೂ ಶೋಷಣ. ಇನ್ನ ಗಾಳಿ ಹೋದ್ಕೊಳ್ಳೆ ನೀರೆಲ್ಲ ಹೋಗ್ಲೇಬೇಕಲ್ಲ, ಒಳಗಿದ್ದೀವಿ ಹೀಗಾದ್ರೆ ನೀರೆಲ್ಲ ಹೊರಗೆ ಹೋಗ್ಲೇಬೇಕೆ. ಅವನು ಈ ಒಣಗಿ ಬಿಡ್ತಾನೆ ಪೂರ್ತಿ, ಗಾಳಿ ತೆಗೆದು ಬಿಟ್ರೆ ನಾವು ಒಣಗೋಗ್ತೀವಿ. ಅದನ್ನೇ ಹೇಳ್ತಾ ಇದ್ದಾರೆ, ಮುಕ್ತಾಹ ಶ್ರೀಪ್ರದ್ಯುಮ್ನ ಇಬ್ಬನು. ಅದಕ್ಕೆ ಹೇಳ್ತಾರೆ ಪಾಪ ಪುರುಷನ ಶೋಷಿಸುತ್ತ. ಶೋಷಣೆ ಹೇಗ್ ಮಾಡುತ್ತಾನೆ ಅಂದ್ರೆ, ಅವನು ಮಾಡುತ್ತಾನೆ ಅಲ್ಲ, ದೇವರೇ ಬೇಕಾ ಶೋಷಣೆ ಮಾಡಲಿಕ್ಕೆ ಅಂದ್ರೆ, ಆಭರಣದಿಂದಲೂ ಶೋಷಣೆ ಮಾಡುತ್ತಾನೆ, ಆಯುಧಗಳಿಂದಲೂ ಶೋಷಣೆ ಮಾಡುತ್ತಾನೆ, ತಾನು ಶೋಷಣೆ ಮಾಡುತ್ತಾನೆ. ಯಾಕೆ? ತನಗೆ ಆಭರಣಕ್ಕೆ ಆಯುಧಕ್ಕೆ ವ್ಯತ್ಯಾಸ ಇಲ್ಲ. ಆದ್ರಿಂದ ಅದಕ್ಕೆ ಹೇಳ್ತಾರೆ ದೇವರನ್ನೇ ನೆನೀಬೇಕಾಗಿಲ್ಲ, ಅವನ ಆಭರಣ ನೆನೆದ್ರೂ ಸಾಕು ನಾವು ಮೋಕ್ಷಕ್ಕೆ ಹೋಗ್ತೀವಿ ಅಂತ. ಅಂಥದ್ದು ಆತನ ಆಭರಣ. ಅದಕ್ಕೆ ದೇವರ ಆಭರಣ ಆಯುಧಗಳಿಂದ ನೋಡಿ, ಆಭರಣ ಆಯುಧಗಳಿಂದ ಮಹಾಭಯಂಕರ ಪಾಪ ಪುರುಷನ ಶೋಷಿಸುತ್ತ. ಆ ಪಂಕ್ತಿ ಅರ್ಥ ಮಾಡಿದರೆ ಆಭರಣದಿಂದ ಶೋಷಿಸುತ್ತ, ಆಯುಧಗಳಿಂದ ಶೋಷಿಸುತ್ತ, ಯಾವುದರಿಂದ ಶೋಷಣೆ ಮಾಡುತ್ತಾನೆ, ನೋಟದಿಂದ ಶೋಷಣೆ ಮಾಡುತ್ತಾನೆ ಅವನು. ಆ ರೀತಿಯಲ್ಲಿ ಭಗವಂತ ನಿತ್ಯ ಇಪ್ಪನು. ಅವನೇ ಶೋಷಣೆ ಮಾಡದಿದ್ರೆ ನಮ್ಮ ಪರಿಸ್ಥಿತಿ ಏನು? ಅವಾಗ ನಮಗೆ ನಾವು ಗುರುಮಂತ್ರ ಮಾಡಿದ್ದಕ್ಕೆಲ್ಲ ಶೋಷಣೆ ಮಾಡ್ತಾನವ. ಮೊನ್ನೆ ಅವ ನಮ್ಮ ಸ್ವಾಮಿಗಳು ನಮಗೆಲ್ಲ ಉಪದೇಶಗಳು ಕೊಟ್ಟು ಎಲ್ಲ ಆದ್ಮೇಲೆ ನಾವು ಗುರುಮಂತ್ರ ಶುರು ಮಾಡಿದ ಮೇಲೆ ನಮ್ಮ ಹೊಟ್ಟೆಯಲ್ಲಿ ಏನು ಪಾಪ ಗುರುವಿನ ಶೋಷಣೆ ಶುರು ಆಯಿತು. ಅಷ್ಟಕ್ಕಿಂತ ಮೊದಲು ಇದ್ದಿಲ್ಲ ಅಂತ ನಮ್ಮ ತಲೆಯಲ್ಲಿ ಕಲ್ಪನೆ ಇರುತ್ತೆ. ಇಲ್ಲ, ಮೊದಲು ಅವನು ಮಾಡ್ತಾ ಇದ್ದಾನೆ, ಇಲ್ಲಾಂಗಿದ್ರೆ ನಾವು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅವನೇ ಮಾಡ್ತಾ ಇದ್ದಾನೆ, ಈಗ ನಾಟಕ ಮಾಡುವಂತ ಶುರು ಮಾಡ್ತಾನೆ. ಅಂದ್ರೆ ನಾನೀಗ ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಂಡು ನಿಲ್ಲದಿದ್ರೆ, ನಾ ಯಾವಾಗ ಮಧ್ಯಾಹ್ನ ಸ್ನಾನ ಮಾಡಿ ಸಾಯಂಕಾಲ ಗುರುಮಂತ್ರ ಮಾಡಿದ್ರೆ ಅಷ್ಟೋರಿಗೆ ಕಾಲ್ಕೊಂಡಿರ್ಬೇಕಾ? ಬೆಳಗ್ಗೆಯಿಂದ ನಾನಾ ಯುದ್ಧಗಳು ನಡೀತಾ ಇರ್ತಾ ಹೊರಗೆ ದೈತ್ಯರನ್ನೆಲ್ಲ ಸದೆ ಬಿಡಬೇಕು. ಅದಕ್ಕೆ ದೇವರು ಎಲ್ಲ ಎದ್ದ ಕೂಡಲೇ ಇವರನ್ನ ಶೋಷಣೆ ಮಾಡಿ ಅವರನ್ನೆಲ್ಲ ಹತ ಹಾಕಿ ನಮ್ಮ ಸಾಧನೆ ಮಾಡಿಸ್ತಾ ಇರ್ತಾನೆ. ಹೇಗೆ ವಾಯುದೇವರು ಶ್ವಾಸ ಮಂತ್ರ ಮಾಡಿಸ್ತಾನೇ ಇರ್ತಾರೆ, ನಮ್ಗೋಸ್ಕರ ಕಾಯ್ತಾರ? ಅವ್ರು ಮಾಡಿಸ್ತಾನೆ ಇರ್ತಾರೆ. ನಾವು ಮಧ್ಯಾಹ್ನಕ್ಕೆದ್ದು ಸಾಯಂಕಾಲ ಸ್ನಾನ ಮಾಡಿ ಅವಾಗ ಸ್ವಾಮಿ ನೀ ಮಾಡಿ ಮಾಡಿಸಿದ್ರೆ ನಿನಗರ್ಪಿತ ಅಂದ್ರೆ ಅದಕ್ಕಾಗುತ್ತ? ಏನೂ ಇಲ್ಲ. ಇಲ್ಲದಿದ್ರೆ ಸೂರ್ಯ ಅರ್ಘ ಬಿಟ್ಟರೆ ಹೊರತು ಸೂರ್ಯನ ಉದಯ ಆಗಲ್ಲ. ಸೂರ್ಯನಿಗೆ ಅರ್ಘ ಬಿಟ್ಟರೆ ಹೊರತು ಸೂರ್ಯೋದಯ ಆಗಲ್ಲ. ನಾವು ಹೇಳೋದೇ ಎಂಟಕ್ಕೆ ಸೂರ್ಯೋದಯ ಎಲ್ಲ ಆಗುತ್ತೆ ನಮಗೆ. ಅದಕ್ಕೆ ವಾಲಕ್ಕೆಲ್ಲರೂ ಕೂತಿರ್ತಾರೆ, ಅವರ ಅರ್ಘ ಬಿಟ್ಟದ್ದಕ್ಕೆ ಸೂರ್ಯ ಬರ್ತಾರಲ್ಲಿ, ನಾವು ಬಿಟ್ಟದ್ದಕ್ಕಲ್ಲ. ಅದಕ್ಕೆ ನಮ್ದೆಲ್ಲ ಕೂಡ ಏನು ಮಾಡ್ಲೇಬೇಕಾದ್ರಿಂದ ಮಾಡಯ್ಯ ಚೂರಾದ ಪುಣ್ಯ ಬರುತ್ತೆ ಅಂತ ಹೇಳಿಕೊಟ್ಟದ್ದು. ನಾವು ಮಾಡೋದಕ್ಕೆ ಎಲ್ಲ ಆಗೋದು ತಿದ್ದರೆ ಏನೂ ಆಗ್ತಾ ಇದ್ದಿಲ್ಲ ಜಗತ್ತಿನಲ್ಲಿ, ಎಲ್ಲ ಬ್ಲಾಂಕ್ ಆಗೋಬಿಡ್ತಾ ಇತ್ತು. ಆದ್ದರಿಂದ ಈ ರೀತಿಯಲ್ಲಿ ಮಹಾಭಯಂಕರ ಪಾಪ ಪುರುಷನ ಶೋಷಿಸುತ್ತ ನಿತ್ಯ ಭಗವಂತ ನಮ್ಮಲ್ಲಿದ್ದಾನೆ. ಬಲಿಗೆ ಶ್ರೀಕೃಷ್ಣ ಪರಮಸ್ತು. ನಾಳೆ ಮತ್ತು ಬೆಳಿಗ್ಗೆ ಯಥಾ ಪ್ರಕಾರ ಸಿದ್ಧಿರಸ್ತು. ಹನ್ನೊಂದುವರೆಗೆ ಹೌದಲ್ಲಮ್ಮ? ಹೌದು. ಸರಿ, ನಾಳೆ ಒಂದು ಕಡೆ ಮಂಗಳ ಇದೆ, 9 ಗಂಟೆಯಿಂದ 10 ಗಂಟೆವರೆಗೆ ಅಲ್ಲಿ, ಅಲ್ಲಿಂದ ಮತ್ತು ಊಟ ಆಗಿ ಬರೋಟೊತ್ತಿಗೆ ಇಲ್ಲಿ ಎಷ್ಟೊತ್ತಾಗುತ್ತೋ ಏನೋ ಗೊತ್ತಿಲ್ಲ. ನಾಳೆ ಒಂದು ಸಹ ಹಳ್ಳಿ ಕೊಟ್ಬಿಡೋಣ, ನಾಳದ್ದು ಸೇರೋಣ. ಸರಿಯಾ? ಶ್ರೀಕೃಷ್ಣ ನಮಸ್ತೆ. ಮರೂ ಬರ್ತಾ ಇದೆ ನನಗೆ. ಓಕೆ, ಎಲ್ಲರೂ ಈ ಟೈಮ್ ಗ್ಯಾಪ್ ಅಲ್ಲಿ ಸುಮ್ಮನೆ ಇರಬೇಡಿ. ನಿಮ್ಗೆ ಒಳ್ಳೆ ಟೈಮ್ ಬಂದಿದೆ, ಎಲ್ಲ ಹೇಳಿದ್ದೆಲ್ಲ ಕೂಡ ಮಗಸುಳಾದಿ ಚತುರ್ದಶಿ ಷೋಡಶಿ ಎಲ್ಲ ಚಿಂತನೆ ಮಾಡ್ತಾ ಮಧ್ಯ ಮಧ್ಯದಲ್ಲಿ ಸೇರಿ ಸೇರಿ ಎಲ್ಲ ಕ್ವಶನ್ ಆನ್ಸರ್ಸ್ ಎಲ್ಲ ಮಾಡಿಕೊಂಡು ಚೆನ್ನಾಗಿ ಮಾಡ್ತಾ ಇದ್ರೆ ಇಂಪ್ರೂವ್ಮೆಂಟ್ ಆಗುತ್ತಪ್ಪ. ಇಲ್ಲಾಂದ್ರೆ 6 ತಿಂಗಳಿಗೆ ಎಲ್ಲ ಮರ್ತೋಗಿರ್ತೀರ ಅಲ್ವಾ? ಅಷ್ಟೊತ್ತಿಗೆ ಎಲ್ಲ ತಯಾರಾಗಿರಿ. ಇಲ್ಲಮ್ಮ.